ಓದೋದು ಬೇಡ, ರ್ಯಾಂಕ್ ಬರಬೇಕು, ಓದೋದು ಬೇಡ, ರ್ಯಾಂಕ್ ಬರಬೇಕು, ಈ ತರ ಕಾನ್ಸೆಪ್ಟ್ ಇದ್ರೆ ಗತಿ ಏನಾಗುತ್ತಾಗ? ಅದಕ್ಕೆ ಆಚಾರ ಹೇಳ್ತಾರೆ, ಹಾಗಲ್ಲ, ಒಂದೇ ಕೆಲಸದೊಳಗೆ, ಒಂದೇ ಕೆಲಸದೊಳಗೆ ಕರ್ತವ್ಯ ಕರ್ಮವನ್ನು ಮಾಡಬೇಕು, ಅದರ ಫಲವನ್ನು ತ್ಯಾಗ ಮಾಡಬೇಕು, ದೊಡ್ಡ ಯಾಗವನ್ನು ಮಾಡಬೇಕು, ಅದಕ್ಕೆ ಸಿಗ್ತಕ್ಕಂಥ ಸ್ವರ್ಗಾದಿ ಪದ ನನಗೆ ಬೇಡ ಅಂತ ಹೇಳಬೇಕು, ಅದಕ್ಕೆ ದೊಡ್ಡತನ ಅಂತ ಕರೀತಾರೆ. ಅಚ್ಚಾ, ಊಹವು ಅನ್ನೋ ಪದವನ್ನು ಆಚಾರ್ಯರು ಹೈಲೈಟ್ ಮಾಡ್ತಾರೆ. ಅದು ತುಂಬ ಜನ ಎರಡೂ ಹಾಗೇನೆ ಅಂತ ಅರ್ಥ ಮಾಡಿಬಿಟ್ಟಿದೆ. ಹಾಗಲ್ಲ, ಊಹವು ಸಮುಚ್ಚಿತವು, ಎರಡು ಸೇರಿದಾಗ ಮಾತ್ರ ಸಾಧ್ಯ. ಇನ್ನು ಅರ್ಥ ಮಾಡಿಕೊಳ್ಳೋದಾದರೆ ತುಂಬ ಗಂಭೀರವಾದ ಪ್ರಶ್ನೆ, ಸ್ವಲ್ಪ ಯೋಚನೆ ಮಾಡಬೇಕಾದ. ಕರ್ಮ ಫಲವನ್ನು ಬಿಡೋದು ದೊಡ್ಡದು, ಕರ್ಮವನ್ನು ಮಾಡೋದು ದೊಡ್ಡದು. ಕರ್ಮ ಫಲವನ್ನು ಬಿಡೋದು ದೊಡ್ಡದು, ಕರ್ಮವನ್ನು ಮಾಡೋದು ದೊಡ್ಡದು. ಆಗ ಬಿಡೋದು ದೊಡ್ಡದು ಏನಾಗುತ್ತೆ ಗೊತ್ತೇನಾಗ? ಕರ್ಮಫಲವನ್ನು ಬಿಡೋದು ದೊಡ್ಡದು ಅಂತ ಹೇಳಿಬಿಟ್ರೆ, ಕರ್ಮವನ್ನು ಬಿಟ್ಟ ಕರ್ಮಫಲವನ್ನು ಬಿಟ್ಟಾಗತ್ತಲ್ಲ, ಬಿಟ್ಟುಬಿಟ್ರೆ ಆಗಬೇಕಾಗಿದ್ರೆ. ಕರ್ಮವನ್ನು ಮಾಡೋದು ಸ್ವಲ್ಪ ಕಷ್ಟ, ಬರೀ ಬಿಡೋದು ಭಾರಿ ಸುಲಭ. ಕರ್ಮಫಲವನ್ನು ಬಿಡಬೇಕು ಅಂತ ಹೇಳಿದ್ದೀರಿ, ಕರ್ಮವನ್ನು ಬಿಟ್ಟುಬಿಟ್ರೆ ಇನ್ನೂ ಸಿಂಪಲ್ ಆಯ್ತಲ್ಲಾಗ, ಆ ಥರ ಲಾಜಿಕ್ಕಿಗೆ ಒಂದು ಪ್ರಶ್ನೆ ಬರೋದು. ಅದಕ್ಕೆ ಹೇಳ್ತಾರೆ, ಹಾಗಲ್ಲೇ ಇಲ್ಲ. ಉದಾಹರಣೆಗೆ, ನಾವೊಂದು ಕರ್ಮವನ್ನು ಮಾಡಲೇಬೇಕು, ಅದರ ಫಲವನ್ನು ಬಿಡಬೇಕು. ಇವತ್ತು ಜನಕ್ಕೆ ಅಲ್ಲೇ ಸಮಸ್ಯೆ ಇರೋದು, ನಿಜವಾಗ್ಲು ಫಲ ಕರ್ಮ ಮಾಡಿಬಿಡ್ತಾರೆ, ಫಲ ಕೊಡೋದವ್ರು ಅವ್ರಿಗೆ ಗಲಾಟೆ ಎಬ್ಬಿಸಿಬಿಡ್ತಾರೆ, ಡಿಮ್ಯಾಂಡ್ ಮಾಡದೆ ಮಾಡ್ತಾರೆ, ಮಾಡಲೇಬೇಕದನ. ರುದ್ರದೇವರನ್ನು ಕೇಳಿದ ಭಸ್ಮಾಸುರ, ಯಾರು ತಲೆ ಮೇಲೆ ಕೈ ಇಡ್ತೇನೋ ಅವ್ರ ತಕ್ಷಣ ಸುಟ್ಟು ಬೂದಿಯಾಗಬೇಕು. ಆಗಲಿ ಅಂದರು, ನಿಮ್ಮ ತಲೆ ಮೇಲೆ ಕೈ ಇಡ್ತೀನಿ ಅಂತ ಬಂದ. ಎಂಥ ಆಶ್ಚರ್ಯ, ಫಲ ಬೇಕು ನನಗೆ, ಆ ಫಲ ನಿಮ್ಮಲ್ಲೇ ಟೆಸ್ಟ್ ಮಾಡ್ತೀನಿ ನಾನಂತ ಬಂದ. ಎಷ್ಟು ಆಶ್ಚರ್ಯ ಇದೆ, ಅದು ಫಲಿತಾಂಶ ಸಾರೇ ಸತ್ತ. ಹಾಗೆ ಮಾಡೋಕ್ಕೆ ಅವಕಾಶ ಇಲ್ಲ, ಕರ್ಮಾಚರಣೆಯನ್ನು ಮಾಡು, ಕರ್ಮ ಫಲವನ್ನು ಬಿಡು. ಕೆಲಸ ಮಾಡಿಲ್ಲ ಸಂಬಳ ಬೇಡ ಅಲ್ಲ, ಕೆಲಸ ಮಾಡು ಸಂಬಳ ಕೇಳಬೇಡ, ಆಗ ಫಜೀತಿ ಆಗುತ್ತೆ. ಕೆಲಸ ಮಾಡು ಸಂಬಳ ಕೇಳಬೇಡ ಅಂದರೆ ಅವು ಭಾರಿ ಕಷ್ಟ. ಅದಕ್ಕೆ ಹೇಳ್ತಾ, ಇದು ಬೇಕು, ಲೋಕದಲ್ಲಿ ಬೇಡ, ಶಾಸ್ತ್ರದಲ್ಲಿ ಬೇಕೇ ಬೇಕು. ದೇವರನ್ನು ಸ್ಮರಣೆ ಮಾಡು, ಧ್ಯಾನ ಮಾಡು, ಎಲ್ಲ ಮಾಡು, ನೀನು ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅರ್ಥವಂತು ಫಲವನ್ನು ಮಾತ್ರ ಕೇಳಬೇಡ ಅಂತ ಭಗವಂತನಿಗೆ. ಆ ಫಲವನ್ನು ಕೇಳಬೇಡ, ಆಗ ನೋಡು ಎಂಥ ಫಲ ಕೊಡ್ತೇನೆ. ಬೇಡ ಸ್ವಾಮಿ, ಫಲವನ್ನು ಕರ್ಮನ ಬಿಟ್ಬಿಡ್ತೇವೆ, ಬಿಡ್ಲಕ್ಕೆ ಬರೋದಿಲ್ಲ, ಕರ್ಮ ಮಾಡಲೇಬೇಕು ಅದನ್ನು. ಆಗ ಹೇಳ್ತೀವಿ, ಎರಡು ಬೇರೆ ಬೇರೆ ಅಲ್ಲ, ಎರಡೂ ಬೇರೆ ಬೇರೆ ಅಲ್ಲ, ಎರಡೂ ಕೂಡ. ಇನ್ನೂ ಸುಲಭ ಹೇಳಬೇಕಾದ್ರೆ, ಈ ಕರ್ಮ ಫಲವನ್ನು ಬಿಡೋದು, ಕರ್ಮವನ್ನು ಮಾಡೋದು, ಎರಡು ಬೇರೆ ಬೇರೆ ಆಸ್ಪೆಕ್ಟ್ಗಳಲ್ಲ, ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಆಗ ನಮಗೆ ಸ್ಪಷ್ಟ ಉತ್ತರ ಸಿಗುತ್ತೆ, ಒಂದೇ ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಅಂದರೆ ಇವತ್ತು ಯಾವುದೇ ಕಾಯಿನ ತೊಗೊಂಡಾಗ ಒಂದು ಕಡೆ ಪ್ರಿಂಟ್ ಆಗಿದ್ದರೆ ಕಾಯಿನ ಅಲ್ಲದು, ಒಂದು ಕಡೆ ನೋಟ್ ಪ್ರಿಂಟ್ ಆಗಿದ್ದರೆ ನೋಟ್ ಅಲ್ಲದು, ಎರಡು ಕಡೆ ಪ್ರಿಂಟ್ ಆಗಿದ್ದರೆ ಮಾತ್ರ ನೋಟ್. ಅದೇ ರೀತಿಯಲ್ಲಿನೇ ಇವತ್ತು ನಾವು ಕರ್ಮಯೋಗ, ಕರ್ಮಫಲ ತ್ಯಾಗ ಎರಡೂ ಮಾಡಿದಾಗ ಅದು ಜ್ಞಾನಯೋಗವಾಗುತ್ತೆ, ಕರ್ಮಯೋಗ ಆಗುತ್ತೆ ಹೊರತು ಒಂದನ್ನೇ ಮಾಡಿದರೆ ಆಗೋದಿಲ್ಲ. ಇಲ್ಲದೆ ಹೋದರೆ ಹೀಗಾಗುತ್ತಷ್ಟೆ. ಇವತ್ತು ನಾಣ್ಯಕ್ಕೆ ಯಾವ್ದಿರಬೇಕು, ಹೆಡ್ಡಿರಬೇಕು, ಟೇದಿರಬೇಕು ಅಂತ ಕೇಳಿದ್ರೆ ಹೇಗೋ ಹಾಗೆ. ತಿಳಿದನ್ನ ಹೇಳ್ತಾನೆ, ಎರಡು ಇರಬೇಕು, ಎರಡು ಇದ್ರೆ ಮಾತ್ರ ಆಗುತ್ತೆ ಹೊರತು ಇಲ್ಲದೆ ಹೋದರೆ ಅದು ನಾಣ್ಯವೇ ಆಗೋದಿಲ್ಲ. ಆದ್ದರಿಂದ ದೇವರನ್ನು ತಲುಪಬೇಕಾದ್ರೆ ನಾವು ಕರ್ಮಫಲವನ್ನು ಬಿಡಲೂಬೇಕು, ಕರ್ಮವನ್ನು ಮಾಡಲೂಬೇಕು. ಕರ್ಮವನ್ನು ಮಾಡಿ ಕರ್ಮಫಲವನ್ನು ಬಿಡಬೇಕೇ ಹೊರತು ಬರೀ ಫಲ ಬಿಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಈ ಪ್ರಶ್ನೆ ನಮಗೆ ಅರ್ಥ ಯಾವಾಗುತ್ತೆ ಗೊತ್ತಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಗೊತ್ತಾಗ, ಕೆಲವರು ಇರ್ತಾರೆ ಏನು ಕೆಲಸನೂ ಮಾಡೋದಿಲ್ಲ, ಏನೇನೂ ಮಾಡೋದಿಲ್ಲ, ಕೇಳ್ತಾನೆ ಏನು ಬೇಡ ಆಯ್ತೋ ಇಲ್ಲೋ, ಬೇಡ ರೀ ನನಗೆ ಏನೇನು ಬೇಡ, ಕೆಲವರು ಹೇಳ್ತಿರ್ತಾರೆ ಅದೇ ಚೆನ್ನಾಗಿ ಓದಯ್ಯ ಕೆಲಸ ಸಿಗುತ್ತೆ, ನನ್ನ ಕೆಲಸನೇ ಬೇಡ, ಓದೋದಿಲ್ಲ ನಾನು, ನನ್ನ ಕಾಯ್ದಾಗ ಬಾಯ್ತೇನೆ, ನನ್ನ ಕೆಲಸ ಬೇಕಾಗಿಲ್ಲ, ಯಾವುದು ಬೇಡ, ನಾನು ಏನು ಮಾಡ್ತೀನಿ ಅವ್ರಿಗೆ ನೋಡೋದಕ್ಕೆ ಕೆಲಸ ಭಾರಿ ಸನ್ಯಾಸಿ ಕಂಡ ಕಾಣುತ್ತೆ, ಅಬ್ಬ ಯಾವ ಲೆವೆಲ್ ಇಟ್ಟಾಗಿಬಿಟ್ಟಿದ್ದಾರೆ ಆಗಲೇ ಅವನು, ಏನೂ ಬೇಡ ಅಂತಾನೆ ಪಾಪ, ಬರೀ ಹೈಯೆಸ್ಟ್ ಲೆವೆಲ್ ಅಂತ ತಿಳ್ಕೊಂಡ್ಬಿಡುತ್ತೆ ಭಗವಂತ. ಅದು ವರ್ಸ್ಟ್ ಲೆವೆಲ್, ಹೈಯೆಸ್ಟ್ ಲೆವೆಲ್ ಅಲ್ಲ ಅದು, ವರ್ಸ್ಟ್ ಲೆವೆಲ್ ಅಂತ ಹೇಳಿ. ಅದು ಬೆಲೆ ಯಾವಾಗ ಅಮ್ಮ, ಹಗಲೆಲ್ಲ ಹೇಳಬೇಡ ನೀನು ನನಗೆ, ಓದು ಕೆಲಸ ಸಿಗುತ್ತೆ, ಓದು ಕೆಲಸ ಸಿಗುತ್ತೆ ಅಂತ ಹೇಳಬೇಡ, ಓದ್ತೇನೆ ಆಯ್ತೋ ಇಲ್ಲೋ ಕೆಲಸಕ್ಕೆ ಯೋಚನೆ ಮಾಡೋದಿಲ್ಲ ನಾನು. ಅವನು ಮೇಲೆ ಬಂದುಬಿಡ್ತಾನೆ, ಓದೋದು ಬೇಕು ಅವನಿಗೆ, ಕೆಲಸ ಸಿಗೋದು ಸೆಕೆಂಡರಿ, ನನ್ನ ನಾಲೆಡ್ಜ್ ಬೇಕೇ ಹೊರತು ಅದರ ಅಪಾಯಿಂಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ಬಿಟ್ರೆ ಅವ್ನು ಮೇಲೆ ಬಿಡುತ್ತೆ. ನನ್ನ ನಾಲೆಡ್ಜ್ ಬೇಕು ಅದು ಜ್ಞಾನ ಬರೋದು, ನನ್ನ ಕೆಲಸ ಬೇಡ ಬಿಡು, ನಾವು ಓದ್ ಮತ್ತೆ ಓದಬೇಕು ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಆಯಿತು. ಇದನ್ನು ಭಗವಂತ ಹೇಳುತ್ತಾರೆ. ಅಲ್ಲಿ ಒಂದು ಸೂಕ್ಷ್ಮ ಪ್ರಶ್ನೆ ಬರುತ್ತೆ, ಕರ್ಮಾಚರಣೆ ಮಾಡೋದನ್ನು ಕರ್ಮಯೋಗ ಅಂತ ಕರೆದು, ಫಲ ಬಿಡೋದನ್ನು ಸನ್ಯಾಸ ಅಂತ ಕರೆದು, ಅದಕ್ಕೆ ಜ್ಞಾನಯೋಗ ಕರ್ಮಯೋಗ ಅಂತ ಕರೀತಾರೆ. ಜ್ಞಾನಯೋಗ ಕರ್ಮಯೋಗ, ಇದರಲ್ಲಿ ಜ್ಞಾನಯೋಗ ಅಂದ್ರೇನು? ಫಲವನ್ನೆಲ್ಲ ಬಿಟ್ಟುಬಿಟ್ಟು ಕರ್ಮವನ್ನು ಬಿಟ್ಟುಬಿಟ್ಟಿಡೋದು. ಕರ್ಮಯೋಗ ಅಂದ್ರೇನು? ಕರ್ಮ ತಪ್ಪದೇ ಮಾಡೋದು. ಇದು ಯಾವುದು ಶ್ರೇಷ್ಠ ಅರ್ಜುನ ಅಂದರೆ ಭಗವಂತ ಹೇಳ್ತಾನೆ, ಇದರಲ್ಲಿ ಕರ್ಮಯೋಗ ಜ್ಞಾನಯೋಗ ಅನ್ನೋದಕ್ಕೆ ಅರ್ಥ, ಬರೀ ಜ್ಞಾನಯೋಗ ಅಂದರೆ ಏನೂ ಅರ್ಥ ಇಲ್ಲ, ಬರೀ ಕರ್ಮಯೋಗ ಅಂದರೆ ಏನೂ ಅರ್ಥ ಇಲ್ಲ. ಎಲ್ಲೆಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಕರ್ಮ ಇದ್ದೇ ಇರುತ್ತೆ, ಎಲ್ಲೆಲ್ಲಿ ಕರ್ಮ ಇರುತ್ತೋ ಅಲ್ಲಿ ಜ್ಞಾನ ಇದ್ದೇ ಇರುತ್ತೆ. ಅದರಲ್ಲಿ ಯಾವುದು ದೊಡ್ಡದೊಂದು ಬೇಕಾದ್ರೆ ಕೇಳೋಷ್ಟೆ. ದೊಡ್ಡ ದೊಡ್ಡ ಜ್ಞಾನಯೋಗಿಗಳಲ್ಲಿ ಕರ್ಮಾಚರಣೆ ಇದ್ದೇ ಇರುತ್ತೆ, ದೊಡ್ಡ ದೊಡ್ಡ ಕರ್ಮಯೋಗಿಗಳಲ್ಲಿ ಜ್ಞಾನ ಇದ್ದೇ ಇರುತ್ತೆ, ಅದನ್ನು ಯೋಚನೆ ಮಾಡಬೇಕು. ಇದಕ್ಕೆ ಇನ್ನೊಂದು ರೀತಿಯಾದ ಪ್ರಶ್ನೆ ಕೂಡ ಹಾಕ್ತಾರೆ, ಅದು ಬಹಳ ಅಪೂರ್ವ ಪ್ರಶ್ನೆ. ಇಷ್ಟೊತ್ತು ಕೇಳಿದಾಗ ಏನು ಅನ್ನಿಸ್ತು? ಅರ್ಜುನ, ಜಾಗ ಮಾಡು, ಯೋಗಿಯಾಗು, ಯೋಗಿಯಾಗೋದ್ರೆ ಸನ್ಯಾಸಿಯಾಗು, ಸನ್ಯಾಸಿಯಾಗು ಅಂತ. ಈ ಕರ್ಮವನ್ನು ಮಾಡು ಮಾಡು ಅಂದರೆ ಗೃಹಸ್ಥನಾಗು ಅಂತ. ಕರ್ಮಫಲವನ್ನು ಬಿಡು ಅಂದರೆ ಸನ್ಯಾಸಿಯಾಗು, ಕರ್ಮವನ್ನು ಮಾಡು ಅಂದರೆ ಗೃಹಸ್ಥನಾಗು. ಅರ್ಜುನ ಪ್ರಶ್ನೆ ಹೀಗೆ ಬರಬಹುದು. ರಾಘವೇಂದ್ರ ಸ್ವಾಮಿಗಳು ಆಚಾರ್ಯ ಮಾತ್ರ ಅರ್ಥವನ್ನು ಬರೀತಾರೆ. ಕೃಷ್ಣ ಯಾವ ಶ್ರೇಷ್ಠ ಇದರಲ್ಲಿ? ಯಾವ ಶ್ರೇಷ್ಠ? ನಾವು ಸನ್ಯಾಸಾಶ್ರಮ ಶ್ರೇಷ್ಠನೋ ಗೃಹಸ್ಥಾಶ್ರಮ ಶ್ರೇಷ್ಠನೋ? ಒಳ್ಳೆ ಪ್ರಶ್ನೆ ಇದು. ಸನ್ಯಾಸಾಶ್ರಮ ಗೃಹಸ್ಥಾಶ್ರಮ ಶ್ರೇಷ್ಠನೋ? ಇವತ್ತೇನು ತಿಳ್ಕೊಂಡಿದ್ದಾರೆ ಜನಗಳು? ಸನ್ಯಾಸಾಶ್ರಮ ಭಾರಿ ಶ್ರೇಷ್ಠ, ಸನ್ಯಾಸಾಶ್ರಮ ಶ್ರೇಷ್ಠ. ಅದಕ್ಕೆ ಜ್ಞಾನ ಕಾರ್ಯ ಮಾಡ್ತಾರೆ ಅವರು. ಗೃಹಸ್ಥಾಶ್ರಮ ಕರ್ಮಯೋಗ, ಸನ್ಯಾಸಾಶ್ರಮ ಜ್ಞಾನಯೋಗ, ಇದರಲ್ಲಿ ಯಾವ ಶ್ರೇಷ್ಠ ಅಂತ ಅನೇಕರ ಪ್ರಶ್ನೆ. ಅದಕ್ಕೆ ಅನೇಕರೇ ಉತ್ತರ ಕೊಡಬಹುದು. ಕೆಲವು ಸನ್ಯಾಸ ಶ್ರೇಷ್ಠ ಅಂತ ಕೆಲವರು ಕೊಡಬಹುದು, ಕೆಲವು ಗೃಹಸ್ಥಾಶ್ರಮ ಕೆಲವು ಉತ್ತರ ಕೊಡಬಹುದು. ಭಗವಂತ ಹೇಳ್ತಾನೆ, ತತ್ತಿರ್ಕೊಂಡಿದ್ದೆ ಅರ್ಜುನ, ಹಾಗಲ್ಲೇ ಅಲ್ಲ, ಈ ಆಶ್ರಮದ ಪ್ರಶ್ನೆ ಇಲ್ಲಿ ಬಂದಿಲ್ಲ ಅಂತ ಭಗವಂತ ಹೇಳ್ತಾನೆ. ಆಶ್ರಮದ ಪ್ರಶ್ನೆ ಇಲ್ಲಿ ಬಂದಿಲ್ಲ. ಯಾಕೆಂದರೆ ಸನ್ಯಾಸಿಯಾದವನು ಎಲ್ಲ ಕರ್ಮ ಬಿಟ್ಟವನು ಅಂತ ಯಾರು ಹೇಳಿದರೆ ನಿನಗೆ? ಗೃಹಸ್ಥನಾದವನು ಜ್ಞಾನವನ್ನು ಹೊಂದಲೇಬಾರದು ಅಂತ ಯಾರು ಹೇಳಿದರೆ ನಿನಗೆ? ಅದು ತಪ್ಪು ಅಂತ ಭಗವಂತ ಹೇಳ್ತಾನೆ. ಗೃಹಸ್ಥನಿಗೆ ಇವು ತಿಳ್ಕೊಂಡಿದ್ದಿಷ್ಟೇ. ಗೃಹಸ್ಥ ಇದ್ದಾನೆ, ಅವನಿಗೆ ಜ್ಞಾನ ಬೇಡ. ನಾವು ಗೃಹಸ್ಥರು, ನಮಗೆ ಜ್ಞಾನ ಬೇಡ. ಸನ್ಯಾಸಿಗಳಿಗೆ ಕರ್ಮ ಬೇಡ. ನಾವು ಇಬ್ಬರು ಮೀಟ್ ಆಗೋದೇ ಇಲ್ಲ. ನಾವು ಯಾರಾದ್ರು ದೊಡ್ಡ ಭಾಗವತ ರಾಮಾಯಣ ಎಲ್ಲ ಹೇಳಿಬಿಟ್ಟು ಸ್ವಾಮಿಗಳು ಹೇಳಿಬಿಟ್ಟಾಗ ಅಬ್ಬಾ ಸ್ವಾಮಿಗಳು ಪಾಪ, ಬೇರೆ ಗತಿ ಇಲ್ಲ, ಹೇಳ್ಕೊಂಡು ಹೋಗ್ತಾರೆ. ಆಗಲಿ, ನಮಗೆ ಅದೆಲ್ಲ ಸಂಬಂಧಪಟ್ಟೇ ಇಲ್ಲ ನಮಗೆ. ಈ ಥರ ಅವರು ಲೋಕದ ವಿಚಾರ ಬಂದಾಗ ನಮಗೆ ಯಾಕೆ ಅವೆಲ್ಲ ಕೂಡ? ನಮಗೆಲ್ಲ ಜ್ಞಾನಕಾರ್ಯ ಅಷ್ಟೇ. ಇಬ್ಬರು ಫೀಲ್ಡೇ ಬೇರೆ ತಿಳ್ಕೊಂಡ್ಬಿಡ್ತಾರೆ. ಭಗವಂತ ಹೇಳ್ತಾನೆ ತಪ್ಪು ಅಂತ ಹೇಳ್ತಾನೆ. ಸನ್ಯಾಸಾಶ್ರಮ ಅಂತ ಏನು ತಿಳ್ಕೊಂಡಿದ್ದೀರಿ ಅದು ಪೂರ್ಣ ಸನ್ಯಾಸವಲ್ಲ, ಅಲ್ಲಿ ಕರ್ಮ ಮಾಡಲೇಬೇಕವರು. ಎಲ್ಲಿ ಗೃಹಸ್ಥಾಶ್ರಮ ತಿಳ್ಕೊಂಡಿದ್ದೀರಿ ಅಲ್ಲೂ ಪೂರ್ತಿ ಕರ್ಮ ಅಲ್ಲ, ಜ್ಞಾನ ಇರಲೇಬೇಕು ಅವರಿಗೆ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಇವತ್ತು ಜ್ಞಾನ, ತತ್ವಪ್ರಸಾರ, ಪಾಠ ಪ್ರವಚನ ಅಂದರೆ ಅದು ಸನ್ಯಾಸಿಗಳಿಗೆ ಮಾತ್ರ ಅಂತ ಒಂದು ಬಂತು. ಇನ್ನೂ ಕೆಲಸ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಟ್ಟು ಕೆಲವು ಆಚಾರ್ಯಗಳಿಗೆ ಮಾತ್ರ ಸ್ವಲ್ಪ ಸೇರಿಸಿಕೊಂಡ್ರ ಜೊತೆಗೆ ಸ್ವಾಮಿಗಳು ಪ್ಲಸ್ ತಮ್ಮ ಆಚಾರ್ಯಗಳಷ್ಟೇ. ನಮಗೆ ಅಪ್ಲಿಕಬಲ್ ಅಲ್ಲೇ ಇಲ್ಲ. ನಾವು ಯಾವುದಾದ್ರೂ ಒಂದು ಹಬ್ಬದ ದಿವಸ ಹೋಗಿ ಕಾಣಿ ನಮಸ್ಕಾರ ಮಾಡಿಬಿಟ್ಟು ಕತೆ ಮುಗಿದೋಯ್ತು. ದೇವಸ್ಥಾನಕ್ಕೆ ಹೋಗಿಬಿಟ್ಟು ಸೇವೆ ಗೇವೆ ಮಾಡಿಸಿಬಿಟ್ರೆ ಎಲ್ಲ ಪಾಪ ಗೋವಿಂದ. ಅವ್ರು ಹಾಗೆ ಮಾಡಿದ್ರೆ ಆಗೋದಿಲ್ಲ, ಭಾರಿ ಕಷ್ಟಪಡಬೇಕು ಅವರು. ನಮಗೆ ಸಿಂಪಲ್ ನಮ್ಮದೆಲ್ಲ ಕೊಡಿ, ಭಾರಿ ಸರಳ ಅಂತ ತಿಳ್ಕೊಂಡ್ಬಿಟ್ಟು ಆ ಪ್ರಶ್ನೆಗೆ ಉತ್ತರ ಇದೆ ಅಂತ ಆಚಾರ್ಯ ಬರೀತಾರೆ. ಆ ಪ್ರಶ್ನೆಗೆ ಉತ್ತರ ಇದೆ ಭಗವಂತ ಹೇಳ್ತಾರೆ, ಸರಿಯಲ್ಲ ಇದು. ಸನ್ಯಾಸಿಗಳಾದವರು ಗೃಹಸ್ಥಾಶ್ರಮದ ಕಾನ್ಸೆಪ್ಟ್ ಇದೆಯಲ್ಲ, ಕರ್ಮಾಚರಣೆ ಮಾಡಬೇಕು ಅನ್ನೋದನ್ನು, ಅದನ್ನು ಅಳವಡಿಸಿಕೊಡ್ಬೇಕು. ಗೃಹಸ್ಥರಾದವರು ಸನ್ಯಾಸಾಶ್ರಮದ ಮೇನ್ ಪಾಯಿಂಟ್ ಜ್ಞಾನ ಇದೆಯಲ್ಲ, ಅದನ್ನು ಇವರು ಅಳವಡಿಸಿಕೊಳ್ಬೇಕು. ಇನ್ನೂ ಕೆಲವು ಇಷ್ಟು ಪುಣ್ಯ ಗಂಡಸರು ಹೆಂಗಸರು ಅಂತ ಮಾಡ್ಕೊಂಡ್ಬಿಟ್ಟು ಕೆಲವರು, ಗಂಡಸರಿಗೆ ಜ್ಞಾನ, ಹೆಂಗಸರಿಗೆ ಅಡಿಗೆ ಮನೆ ಕೆಲಸ, ಇಷ್ಟು ಮಾಡ್ಕೊಂಡವರಿದ್ದಾರೆ. ಮತ್ತೆ ಇದು ಥರ್ಡ್ ಸ್ಟೆಪ್. ಇದು ಗಂಡಸರಿಗೆ ಜ್ಞಾನ, ಹೆಂಗಸರಿಗೆ ಜ್ಞಾನ ಬೇಕಾಗಿಲ್ಲ. ಅವರಿಗೆ ಅಡಿಗೆ ಕೆಲಸಕ್ಕಿಂತ ಯಾವುದು ದೊಡ್ಡದಲ್ಲ ಅಂತ ಕೆಲವರು ವಾದ. ಅನೇಕರು ಪ್ರಾಕ್ಟೀಸ್ ಹಾಗೆ ಮಾಡ್ತಿರೋದು ಗೊತ್ತೇ. ತುಂಬ ಜನದ ಮನೆಯೊಳಗೆ, ಓದಿದವರ ಮನೆಯೊಳಗೆ ಅವರ ಹೆಂಡಂದರಿಗೆ ರಾಯರ ದೊಡ್ಡವರು, ಜಯತೀರ್ಥ ದೊಡ್ಡವರು ಏನು ಮಾಡಿದ್ರು ಗೊತ್ತಿರೋದಿಲ್ಲ, ಏನಿದೆ ಗೊತ್ತಿರೋದು. ನೋಡಿ, ಅದೆಲ್ಲ ನಮಗೆ ಗೊತ್ತಿಲ್ಲ, ನಮ್ಮ ಕೆಲಸ ಇಷ್ಟೇ, ಅದು ಇಷ್ಟ ಹೇಳಿದ್ರೆ ಇಷ್ಟು ಮಾಡ್ತೇವೆ. ತುಂಬ ತಪ್ಪದು. ಮತ್ತು ಅನ್ನು ಯಾವ್ಯಾವ ರೂಪದ ಯಾವ್ಯಾವ ದೇವರಿದ್ದಾರೆ ಅವ್ರಿಗೆ ಖಂಡಿತ ಗೊತ್ತಿರೋದಿಲ್ಲ. ನಮಗೆ ಅದೆಲ್ಲ ಅಲ್ಲ, ನಮಗೆ ಬೇಕಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪದು. ಗಂಡಸರು ಹೆಂಗಸರು ನಿಯಮ ಆಗಲಿ, ಗೃಹಸ್ಥರು ಸನ್ಯಾಸಿಗಳ ನಿಯಮ ಆಗಲಿ, ಮತ್ತು ಇವನು ಬ್ರಾಹ್ಮಣ ಬ್ರಾಹ್ಮಣ ಅಲ್ಲ ಅಂತ ನಿಯಮ ಆಗಲಿ, ಜ್ಞಾನ ಮಾರ್ಗ ಕರ್ಮಾರ್ಗದ ಪ್ರಶ್ನೆ ಬಂದಾಗ ಇವು ಯಾವುದು ಅನ್ವಯವಾಗೋದಿಲ್ಲ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಜ್ಞಾನ ಎಲ್ಲರಿಗೂ ಕಾಮನ್ ಅಂತ ಹೇಳಿಬಿಡುತ್ತೆ. ಅವನು ಸನ್ಯಾಸಿನೇ ಇರಬಹುದು, ಗೃಹಸ್ಥನೇ ಇರಬಹುದು, ಗಂಡಸರೇ ಇರಬಹುದು, ಹೆಂಗಸರೇ ಇರಬಹುದು, ಬ್ರಾಹ್ಮಣ ಇರಬಹುದು, ಬ್ರಾಹ್ಮಣ ಅಲ್ಲದೇ ಇರಬಹುದು, ಯಾರು ಆಗಿರಲಿ, ಜ್ಞಾನ ಅನ್ನೋದು ಬೇಕೇ ಬೇಕು. ನಮ್ಮ ಯೂನಿವರ್ಸಿಟಿಗಳು ಹಾಗೆ ಇರೋದು ಪುಣ್ಯಕ್ಕೆ. ಗಂಡಸರಿಗೆ ಬೇರೆ ಸಿಲೆಬಸ್ಸು, ಹೆಂಗಸರಿಗೆ ಬೇರೆ ಸಿಲೆಬಸ್ಸು ಅದು ಎಲ್ಲೆಲ್ಲೂ ಮಾಡಿಲ್ಲ. ಮತ್ತು ವುಮೆನ್ಸ್ ಕಾಲೇಜ್ ಅಂದರೆ ಬೇರೆ ಸಿಲೆಬಸ್ ಕಾಲೇಜ್ ಅಂತ ಅರ್ಥ ಅಲ್ಲ. ಮತ್ತೆ ಅದಕ್ಕೆ ಯಾವುದೇ ಕಾಲೇಜಲ್ಲೂ ಕೂಡ ಈ ಬಾಯ್ಸ್ ಕಾಲೇಜ್ ವುಮೆನ್ಸ್ ಕಾಲೇಜ್ ಅಂತ ಮಾಡಿದರೆ ಅದಕ್ಕೆ ಅರ್ಥ ಪುಣ್ಯಕ್ಕೆ ಸಿಲೆಬಸ್ ಎಂದೆಂದೂ ಯಾರೂ ಚೇಂಜ್ ಮಾಡಿಲ್ಲ. ಅದೇ ರೀತಿಯಲ್ಲಿ ಯಾವುದೇ ಕಾಲೇಜ್ ರೆಕ್ರೇಷನ್ ಕೊಡಬೇಕಾದ್ರೆ ಸಿಲೆಬಸ್ಸನ್ನು ಅವ್ರು ಕಾಮನ್ ಸಿಲೆಬಸ್ ಫಾಲೋ ಮಾಡಬೇಕೇ ಹೊರತು ಆ ಯೂನಿವರ್ಸಿಟಿ ಸಂಬಂಧಪಟ್ಟಿದ್ದರೆ ಬೇರೆ ಚೇಂಜ್ ಮಾಡೋದಕ್ಕೆ ಅವಕಾಶ ಇಲ್ಲ ಅವರು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಲೋಕದಲ್ಲಿ ಹೇಗೋ ಶಾಸ್ತ್ರದಲ್ಲೂ ಹಾಗೆ. ಎಂದೂ ನಮಗೆ ಜ್ಞಾನದ ವಿನಾಯಿತಿನ ಕ್ಲೇಮ್ ಮಾಡೋಕ್ಕೆ ಹೋಗಲೇಬೇಡಿ. ಪ್ರತಿಯೊಬ್ಬರಿಗೂ ಜ್ಞಾನ ಬೇಕೇ ಬೇಕು. ಆ ಒಂದು ಪ್ರಶ್ನೆ ಬಂತು. ಹಾಗಿದ್ರೆ ಒಟ್ಟು ಅರ್ಥ ಏನಾಯ್ತು? ಈಗ ಗೃಹಸ್ಥರ ಸನ್ಯಾಸ ಪ್ರಶ್ನೆ ಬರಲೇ ಇಲ್ಲ. ಜ್ಞಾನ ಇಬ್ಬರಿಗೂ ಕಾಮನ್ ಫ್ಯಾಕ್ಟರ್, ಕರ್ಮ ಇಬ್ಬರಿಗೂ ಜ್ಞಾನ ಫ್ಯಾಕ್ಟರ್. ಸನ್ಯಾಸಕ್ಕೆ ನಮಗೆ ಸಿಟ್ಟು ಬರುತ್ತಾಗ ಸನ್ಯಾಸ ಹೋಗಬೇಕಾಗಿದ್ರೆ ಅವರಿಗೆ ಸಿಟ್ಟು ಸನ್ಯಾಸ ಆಗಿ ತಗೋಬೇಕು, ಇವರು ಸಿಟ್ಟು ಗೃಹಸ್ಥರ ಯಾಕೆ ಆಗಬೇಕು ಅಂತೆ. ನಾವೇನು ಕನ್ಸೆಷನ್ ಇಲ್ಲ ಅಂದಮೇಲೆ ಯಾತಕ್ಕೆ ಪ್ರಯೋಜನ ಅಂತ ಹೇಳ್ತಾರೆ? ಅಂಥ ಕನ್ಸೆಷನ್ ಇಲ್ಲ, ಕೆಲವು ಕನ್ಸೆಷನ್ ಮಾತ್ರ ಸಿಗುತ್ತೆ ಅಂತ ಹೇಳ್ತಾರೆ. ಸನ್ಯಾಸಿಗಳಾದಾಗ ಕೆಲವು ಕನ್ಸೆಷನ್ ಸಿಗುತ್ತೆ ಅಷ್ಟೇ. ಇವರೇನು ತಿಳ್ಕೊಂಡ್ಬಿಡ್ತಾರೆ? ರಾತ್ರಿ ಓಡೋಗ್ಬಿಟ್ರೆ ಸಾಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಅದೆಲ್ಲ ಇಲ್ಲೇ ಇಲ್ಲ, ಕೆಲವು ಕನ್ಸೆಷನ್ ಅಷ್ಟೇ. ಸನ್ಯಾಸಿ ಆಗಿದ್ದಕ್ಕೆ ಏನು ಕನ್ಸೆಷನ್ ಅಂತ ಹೇಳ್ತಾರೆ. ಕೇಳಿದ್ರೆ ನಮಗೆ ಅವಾಗ ಗೊತ್ತಾಗುತ್ತೆ ಸನ್ಯಾಸ ನಮಗೆ ಏನು ವ್ಯತ್ಯಾಸ ಅಂದರೆ, ಗೃಹಸ್ಥ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅವನು ಶ್ರಾದ್ದ ಪಕ್ಷ ಬೇರೆ ಹಬ್ಬ ಹುಣ್ಣಿಮೆ ಮತ್ತು ಮನೇಲಿ ಅಡುಗೆ ಮಾಡಿ ಕಂಡವರಿಗೆ ಬಡಿಸೋ ಎಲ್ಲ ಮಾಡಲೇಬೇಕು. ಅವನು ಅತಿಥಿ ದೇವೋಭವ ಮಾಡಲೇಬೇಕು. ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಇವೆಲ್ಲ ಮಾಡಲೇಬೇಕು ಯಾರು ಗೃಹಸ್ಥನಾದವ. ಆದರೆ ಸನ್ಯಾಸಿಗಳಾದವರು ಬಿಡ್ತಾರೆ ಅಂತ ಕೇಳಿದ್ರೆ ಹೇಳುತ್ತಾರೆ, ಹೌದು ಬಿಡಬಹುದು. ಯಾವುದನ್ನು ಬಿಡಬಹುದು? ಶ್ರಾದ್ದ ಪಕ್ಷ ಮಾಡಬೇಕಾಗಿಲ್ಲ, ಶ್ರಾದ್ದ ಪಕ್ಷ ವಿನಾಯಿತಿ, ಆ ವಿನಾಯಿತಿ ಸಿಗುತ್ತೆ ಹೊರತು ಊಟ ಮಾಡಬೇಡಿ ಅಂತವೆಲ್ಲ ಇಲ್ಲ. ಮತ್ತೆ ಊಟ ಮಾಡಬೇಕು. ಸತ್ಯಮೋದ ಧರ್ಮಚಾರ ಸನ್ಯಾಸಿಗಳು ಬಿಡೋ ಏನು ಅಪ್ಲಿಕಬಲ್ ಅಂತ ಏನು ಮಾಡಬೇಕು? ಸತ್ಯಮೋದ ಧರ್ಮಚಾರ ಅನ್ನೋ ಎಲ್ಲರಿಗೂ ಅಪ್ಲಿಕಬಲ್ಲೇ, ದೇವತೆಗಳು ಬೇಕಾದಾಗಿರಲಿ ಯಾರು ಬೇಕಾದ್ರೂ ಆಗಿರಲಿ, ಅದು ಎಕ್ಸೆಪ್ಷನ್ನೇ ಇಲ್ಲ. ಇದಕ್ಕೆ ಎಕ್ಸೆಪ್ಷನ್ನು ಪಿತೃಕಾರ್ಯ ಸನ್ಯಾಸಿಗಳು ಇಲ್ಲವೇ ಇಲ್ಲ, ನಿಶ್ಚಿಂತೆ. ಅದೇ ರೀತಿಯಲ್ಲಿ ಮಾತೃದೇವ ಪಿತೃದೇವ ಅಷ್ಟೇ, ಮನೆಯಲ್ಲಿ ಅಷ್ಟೇ ಹೊರತು ಅಲ್ಲಿಲ್ಲ. ಮಾತೃದೇವ ಭವ ಸನ್ಯಾಸ ಮನೆ ಸೇರಾಗಿಲ್ಲ, ಮತ್ತೆ ಅಲ್ಲೇ ಇರಬೇಕು. ಪಿತೃದೇವ ಭವ ಅಂತ ಎಲ್ಲಿ ಮಠ ಸೇರಾಗಿಲ್ಲ ಅಂತ ಮನೆ ಸೇರಿಸೋಳಾಗಿಲ್ಲ, ಇದೇ ಬೇರೆ. ಅದು ಡಿಟ್ಯಾಚ್ಮೆಂಟ್ ಪೂರ್ತಿ ಆ ಥರ. ಆದರೆ ಇಲ್ಲಿ ಗೃಹಸ್ಥನಾದವನಿಗೆ ಅದೆಲ್ಲ ತಪ್ಪಿದ್ದಲ್ಲ, ಮಾಡಲೇಬೇಕು. ಗೃಹಸ್ಥನಾದವರು ಮಾಡಲೇಬೇಕು. ಆದರೆ ಸನ್ಯಾಸ ಸನ್ಯಾವನ್ನೆಲ್ಲ ಅಂತ ಹೇಳ್ಕೊಳ್ಳೋ ಸಾಧ್ಯ ಇಲ್ಲ. ಮತ್ತೆ ಸಿಟ್ಟುಬಿಟ್ಟು ಸನ್ಯಾಸ ತೊಗೊಂಡ್ಬಿಟ್ಟು ಸನ್ಯಾಸ ಬಿಟ್ಬಿಟ್ಟು, ಯಾಕೆ ಸನ್ಯಾಸ ತೊಗೊಂಡ್ಬಿಟ್ಟೆ ಅಂತ ಕೇಳಿದರೆ ದಡ್ಡ ಜಾಸ್ತಿ ಮಾಡಬೇಕಾಗತ್ತೆ ಗೊತ್ತಾ ಅಂತೇಳಿದ್ರೆ ಬಂದಿತ್ತಾಗತ್ತೆ. ಬರೀ ಬಿಡ್ಲಕ್ಕೆ ಬರೋದ್ರೆ ಜಾಸ್ತಿ ಮಾಡಬೇಕಾಗತ್ತೆ ಅವರು, ಕಡಿಮೆ ಇಲ್ಲ. ಇನ್ನು 10 ಗಾತ್ರಿ ರೂಪಾಯಿ ಮಾಡಿಬಿಟ್ರೆ ಸಾಕು, ಅವ್ರು ಹಾಗಲ್ಲ, 3,000 ಪ್ರಣವನ್ ತಜಪ ಮಾಡಬೇಕಾಗತ್ತೆ. ಅನೇಕ ಸನ್ಯಾಸಿ ಭಾರಿ ಕಾಯ್ತಿರ್ತಾರೆ, ಅರ್ಜೆಂಟ್ ತೊಗೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಕೇಳಿಬಿಟ್ರೆ ಆ ಕಡೆ ತಿರುಕೊಳ ನೋಡೋದಿಲ್ಲ. ಆಮೇಲೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಗೊತ್ತಾ? ತಾನು ಅಡಿಗೆ ಮಾಡ್ಕೊಳ್ಳಾಗಿಲ್ಲ ಸನ್ಯಾಸಿ, ತಾನು ಮಾಡ್ಕೊಳ್ಳಾಗಿಲ್ಲ, ಇನ್ನೊಬ್ರು ಮಾಡಿದ್ರೆ ಉಂಟು ಇಲ್ಲದೆ ಹೋದ್ರಿಲ್ಲ, ತಾನು ನೀರು ಸೇರ್ಕೊಳ್ಳಾಗಿಲ್ಲ, ತಾನು ನೀರು ತಂದಿಟ್ಕೊಳ್ಳಾಗಿಲ್ಲ, ತಾನು ಬಡಿಸ್ಕೊಳ್ಳಾಗಿಲ್ಲ, ಇನ್ನೂ ಆಶ್ಚರ್ಯ, ತಾನು ಬಡಿಸ್ಕೊಳ್ಳಾಗಿಲ್ಲ. ಇದೆಲ್ಲ ಸರಿಯಾಗಿ ಕೇಳಿಬಿಟ್ರೆ ಸನ್ಯಾಸಕ್ಕೆ ಒಂದು ಅಪ್ಲಿಕೇಶನ್ನು ಬರೋದಿಲ್ಲ. ಇವತ್ತು ಕೋರ್ಟ್ ಕೇಸ್ ಇದೆ, ನನಗೆ ಕೊಡಿ ನನಗೆ ಕೊಡಿ ಅಂತ ಕೋರ್ಟ್ ಕೇಸ್ ಇದೆ ಇವತ್ತು. ಯಾಕೆ ಸನ್ಯಾಸ ನಿಜವಾದ ಸನ್ಯಾಸ ಸ್ನಾನ ಮಾಡೋ ಸಂಖ್ಯೆ ಕಡಿಮೆ ಆಗ್ತಿರೋದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದರಿಂದ ಎಕ್ಸೆಂಪ್ಷನ್ನು. ಅದರಿಂದ ಅವ್ರು ಯಾತಕ್ಕೆ ಕೊಟ್ಟರು ಗೊತ್ತಾ? ಅಷ್ಟೇ ವಿನಾಯಿತಿ ಅವರಿಗೆ, ನೀವು ಸೇರ್ಕೋಬೇಡಿ, ನೀವು ಅಡಿಗೆ ಮಾಡ್ಕೋಬೇಡಿ, ಎಲ್ಲ ಯಾಕೆ ಕೊಟ್ಟರು ಅಂತ ಕೇಳಿದರೆ ಫುಲ್ ಜ್ಞಾನ ಕಾರ್ಯಕ್ಕೆ ಟೈಮ್ ಹಾಕ್ಲಿಕ್ಕಷ್ಟೇ, ಫುಲ್ ಟೈಮ್ ಜ್ಞಾನ ಕಾರ್ಯಕ್ಕೆ ಹಾಕ್ಲಿಕ್ಕೆ ಹೊರತು ಲೆಕ್ಚರರ್ಸ್ಗೆ ಆಫೀಸ್ ಕೆಲಸ ಇಲ್ಲ. ಸ್ಟಾಫ್ ಇವತ್ತೆಲ್ಲ ಪ್ರೈವೇಟ್ಗೆಲ್ಲ ಕೊಟ್ಬಿಡ್ತಾರಂತ ಪಾಪ, ಅದಿಲ್ಲ. ಲೆಕ್ಚರರ್ಸ್ಗೆ ಆಫೀಸ್ ಕೆಲಸ ಏನು ಮಾಡಬೇಕಾದ ಕಾರಣ ಇಲ್ಲ, ಯಾಕೆ ಗೊತ್ತಾ? ಪಾಠ ಬಿಟ್ಬಿಡ್ತಾರೆ ಆಮೇಲೆ ಅಂತ ಅರ್ಥ, ಪಾಠಕ್ಕೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಅವನು ಈ ಕೆಲಸ ಏನು ಮಾಡಬೇಕಾಗಿಲ್ಲ. ಅವನಿಗೆ ಟೀಚಿಂಗ್ ಕೆಲಸ ಇಲ್ಲ, ಅಲ್ಲಿ ಒಳ್ಳೆ ಅರ್ಜೆಂಟ್ ಬಂದ ಪಾಠ ಮಾಡ್ತಾನೆ ಕೂರ್ಬಿಟ್ಟು ಏನು ಮಾಡಬೇಕು ಆಮೇಲೆ? ಅವ್ರಿಗೆ ಅದಿಲ್ಲ. ಬಾಲ್ವಿಕೆ ಹೆಣ್ಣಿದ್ರು ನಾಟ್ ಎಲಿಜಿಬಲ್, ಟೀಚರ್ಸ್ ಬರೀ ಟೀಚಿಂಗೇ ಮಾಡಬೇಕು, ಆಫೀಸ್ ಸ್ಟಾಫ್ ಆಫೀಸ್ ಕೆಲಸನೇ ಮಾಡಬೇಕು. ಆ ಥರ ಹೊರತು ಕೆಲಸ ಇಲ್ಲ ಅಂತ ಇಬ್ಬರಿಗೂ ಇಲ್ಲ. ಮತ್ತೆ ಲೆಕ್ಚರ್ ಸಾರಿ ಕೆಲಸ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಭಾರಿ ಪೇಜಿಕರ ಹಾಗೆ ತಿಳ್ಕೊಂಬಿಟ್ಟರೆ ಲೆಕ್ಚರ್ ಪೋಸ್ಟ್ ಸೇರಿಬಿಡ್ತಾರೆ. ಲೆಕ್ಚರ್ ಪೋಸ್ಟ್ ಅಂದ್ರೆ ಕೆಲಸ ಇಲ್ಲದ ಪೋಸ್ಟ್ ಅಂತ ತಿಳ್ಕೊಂಬಿಡ್ತಾರಪ್ಪ. ತಪ್ಪದು, ಭಾರಿ ಕೆಲಸ ಇರೋಕ್ಕೆ ಆಗ, ಬರೀ ಓದೋದು ಹೇಳೋದು, ಓದೋದು ಹೇಳೋದು. ಸನ್ಯಾಸಿಗಳಿದ್ದರೆ ಹಾಕಿ, ಸನ್ಯಾಸ ಅಂದರೆ ಬರೀ ಜ್ಞಾನ ಕಾರ್ಯ ಹೊರತು ಆಫೀಸ್ ಕೆಲಸಕ್ಕೆ ಸಂಬಂಧಪಟ್ಟಿಲ್ಲವೇ ಹೊರತು ಈ ಕೆಲಸಕ್ಕೆ ಅವರು ಸಂಬಂಧಪಟ್ಟಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸನ್ಯಾಸದ ಬಗ್ಗೆ ಭಗವದ್ಗೀತೆ ಚೆಲ್ಲಿದ ಹೊಸ ಬೆಳಕಿದು ಅದು. ಆದ್ದರಿಂದ ಯಾವ್ದು ದೊಡ್ಡದು ಯಾವುದು ಕೇಳಿ ಇನ್ನೊಂದು ಪ್ರಶ್ನೆ ಮುಂದುವರಿಯುತ್ತೆ. ಇಲ್ಲಿ ಒಂದು ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ. ಹಾಗಿದ್ರೆ ಸನ್ಯಾಸ ಕರ್ಮಯೋಗ, ಕರ್ಮಸನ್ಯಾಸ ಕರ್ಮಯೋಗ ಎರಡೂ ಸೇರಿ, ಎರಡೂ ಸೇರಿ ಒಂದು ಯೂನಿಟ್ ಅಂತ ಕರೆಯೋದಾದರೆ ಆಯ್ತು, ಇನ್ನೇನು ಮಾತಾಡೋಕ್ಕೆ ಬರೋದಿಲ್ಲ, ಕರ್ಮ ಬಿಡೋ ಪ್ರಶ್ನೆ ಬರಲೇ ಇಲ್ಲ. ಈಗ ಅವೆರಡರಲ್ಲೇ ಯಾವ ಆಸ್ಪೆಕ್ಟ್ ದೊಡ್ಡದು ಅಂತ ಪ್ರಶ್ನೆ ಮಾಡಬಹುದು. ಅವೆಲ್ಲ ಯಾವ್ದು ದೊಡ್ಡದು? ಮತ್ತೆ ಹೇಳಿದೆ, 2 faces ಆಫ್ ದಿ ಸೇಮ್ ಕಾಯಿನ್ ಅಂತೆ, ಒಂದೇ ನಾಣ್ಯದ 2 ಮುಖಗಳು. ಅದರಲ್ಲಿ ಯಾವ ಮುಖ ದೊಡ್ಡದು? ಇದು ಒಳ್ಳೆ ಪ್ರಶ್ನೆ. ಒಂದು ನಾಣ್ಯ ಇದೆ, ಹೆಡ್ ಟೇಲ್ ಎರಡು ಇದೆ, ಅದಕ್ಕೆ 2 faces ಇದೆ, ಯಾವ್ದು ಬೆಟರ್ ಅಂತ ಕೇಳಿದರೆ? ಇವತ್ತು ನೋಟ್ ನೋಡಿಸ್ಬೇಕಾದ್ರೆ ತಲೆಕಡೆಗೆ ಯಾರು ಮಾಡ್ತಾರೆ, ಹೀಗೆ ಮಾಡುತ್ತಾರೆ ಎಲ್ಲರೂ ಕೂಡ. ಅಂದ್ರೆ ಯಾವ್ದು ಇಂಪಾರ್ಟೆಂಟು? ಹೆಡ್ ಇಂಪಾರ್ಟೆಂಟ್. ಈ ಬಗ್ಗೆ ಒಬ್ಬತ್ತೆ ಭಗವಂತ ಹೇಳ, ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಇದರಲ್ಲಿ ಕರ್ಮ ಫಲದ ತ್ಯಾಗಕ್ಕಿಂತ ಕರ್ಮ ಮಾಡೋ ಆಸ್ಪೆಕ್ಟ್ ಇದೆಯಲ್ಲ, ಅದು ಭಾರಿ ದೊಡ್ಡದದು. ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಹೆಡ್ ಅಂಡ್ ಟೇಲ್ ಕಾನ್ಸೆಪ್ಟ್ ನಮಗೆ ಬಂತು. ಮೇಲ್ನೋಟಕ್ಕೆ ಒಂದೇ ನಾಣದ 2 ಮುಖ, ಅದರಲ್ಲಿ ಯಾವ ಶ್ರೇಷ್ಠ ಅಂತ ಪ್ರಶ್ನೆ ಬಂದರೆ, ಕರ್ಮ ಫಲ ತ್ಯಾಗ ಮಾಡೋದು ಒಂದೇ ಆಸ್ಪೆಕ್ಟು, ಕರ್ಮವನ್ನು ಮಾಡೋದು ಇನ್ನೊಂದೇ ಆಸ್ಪೆಕ್ಟು. ಕರ್ಮ ಅಂದರೆ ಯಾವುದೋ ಅಲ್ಲ, ಮತ್ತೆ ತನ್ನ ಪಾಲನೆ ಕರ್ತವ್ಯ ಕರ್ಮ. ಇದರಲ್ಲಿ ಯಾವ ಭಾಗ ದೊಡ್ಡದು? ಅದಕ್ಕೆ ಹೇಳ್ತಾನೆ, ಕರ್ಮ ಮಾಡೋ ಭಾಗ ಇದೆಯಲ್ಲ ಅದು ಭಾರಿ ದೊಡ್ಡದು. ಫಲತ್ಯಾಗದ ಭಾಗಕ್ಕಿಂತ, ಸರಿಯಾಗಿ ಹೇಳಬೇಕಾದ್ರೆ ಫಲತ್ಯಾಗದ ಆಸ್ಪೆಕ್ಟ್ಗಿಂತ ಕರ್ಮಾಚರಣೆ ಮಾಡೋ ಆಸ್ಪೆಕ್ಟ್ ಭಾರಿ ದೊಡ್ಡದು ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಎಲ್ಲ ಗೊಂದಲ ಪರಿಹಾರ ಆಯ್ತಾ? ಎಲ್ಲ ಗೊಂದಲ ಪರಿಹಾರ ಆಗ. ಯಾತಕ್ಕೆ ಗೊತ್ತೇನದು? ಕರ್ಮಾಚರಣೆಯ ಆಸ್ಪೆಕ್ಟು ಪಾರ್ಟ್ A, ಕರ್ಮಫಲದ ಆಸ್ಪೆಕ್ಟು ಕರ್ಮಫಲ ತ್ಯಾಗದ ಆಸ್ಪೆಕ್ಟ್ ಪಾರ್ಟ್ B. ಎರಡು ಇರಬೇಕಾದ ಅನಿವಾರ್ಯ, ಬೇರೆ ದಾರಿನೇ ಇಲ್ಲ. ಎರಡರಲ್ಲಿ ಯಾವ ಆಸ್ಪೆಕ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಪ್ರಶ್ನೆ ಈಗ. ಅದಕ್ಕೆ ಹೇಳ್ತಾರೆ, ಕರ್ಮ ಮಾಡೋ ಆಸ್ಪೆಕ್ಟಿಗೆ ಪ್ರಿಫರೆನ್ಸ್ ಕೊಡಬೇಕೆ ಹೊರತು ಕರ್ಮಫಲ ತ್ಯಾಗದ ಆಸ್ಪೆಕ್ಟ್ಗೆ ಅಲ್ಲ. ಇರಲೇಬೇಕದು, ಪ್ರಿಫರೆನ್ಸ್ ಇದಕ್ಕೆ ಅಂತ ಹೇಳಿ. ನಮ್ಗೆ ಅರ್ಥವಾದರೆ ಜನಕ್ಕೆ ಕಾಣೋದು ಅದೇನೆ, ಕರ್ಮವನ್ನು ಮಾಡಿದ್ದು ಕಾಣುತ್ತೆ. ನಮ್ಮ ಇನ್ನೊಂದು ಲೌಕಿಕ ಪ್ರಶ್ನೆ ಬಂದುಬಿಟ್ಟು ಕೆಲವರು ಇರ್ತಾರೆ, ಭಾರಿ ಆನೆಸ್ಟು, ಒಂಚೂರು ಕೆಲಸ ಮಾಡೋದಿಲ್ಲ. ಇನ್ನೊಬ್ಬನು ಕೆಲಸ ಮಾಡ್ತಾನೆ, ಬರೀ ಲಂಚ್ ಕೋರವು. ನಮ್ಮಲ್ಲಿ ಇಂಥ ಪ್ರಶ್ನೆ ಸಾಕಷ್ಟು ಬರುತ್ತೆ. ಗೌರ್ಮೆಂಟ್ಗೆ ಚೇಂಜ್ ಆದರೆ ಬೈತಿರ್ತಾರೆ, ಎಂಥ ಗೌರ್ಮೆಂಟ್ ಬಂತ್ರಿ ಇದು, ಏನು ಭಾರಿ ಆನೆಸ್ಟ್ ಗೌರ್ಮೆಂಟು, ಫೈಲ್ ಮೂವೇ ಆಗೋದಿಲ್ಲ. ಅವ್ರು ಪರವಾಗಿಲ್ಲ ನೋಡ್ರಿ, ಎಂಥ ಪ್ರಸಂಗ ಬಂದ್ರು ಫೈಲ್ ಮುಂದೆ ಪೆಟ್ರಾಡ ಹೋಗಿ ಕಟ್ಟು ಕೈ ಕೊಟ್ಟರೆ ಸಾಕು ಹೋಗಿಬಿಡ್ತಾ ಇತ್ತು. ಅದನ್ನ ಪ್ರಶ್ನೆ ಎಷ್ಟು, ಆನೆಸ್ಟಿ ದೊಡ್ಡದ ಎಫಿಷಿಯನ್ಸಿ ದೊಡ್ಡದು ಅಂತ ಪ್ರಶ್ನೆ. ಆನೆಸ್ಟಿ ದೊಡ್ಡದ ಎಫಿಷಿಯನ್ಸಿ ದೊಡ್ಡದು, ಸರಿಯಾಗಿ ಎರಡೂ ಬೇಕು, ಅದು ಇದು ಪ್ರಶ್ನೆ ಇಲ್ಲ, ಎರಡೂ ನಮಗೆ ಬೇಕೇ ಬೇಕು. ಅದರಲ್ಲಿ ಯಾವ್ದು ದೊಡ್ಡದು, ಆನೆಸ್ಟಿ ಎಫಿಷಿಯನ್ಸಿ ಯಾವ್ದು ದೊಡ್ಡದು ಅಂತ ಕೇಳಿದ್ರೆ ಎಫಿಷಿಯನ್ಸಿ ದೊಡ್ಡದು. ಅದರಲ್ಲಿ ಆನೆಸ್ಟಿ ಎಫಿಷಿಯನ್ಸಿ ಎಫಿಷಿಯನ್ಸಿ ದೊಡ್ಡದು. ಕೆಲವು ಇರ್ತಾನೆ, ಒಂದು ಚೂರು ಮೋಸ ಮಾಡೋದಿಲ್ಲ, ಕೆಲಸನೂ ಮಾಡೋದಿಲ್ಲ, ತಗೊಂಡು ಏನ್ ಮಾಡ್ಬೇಕು ಅವನನ್ನ? ಏನ್ರಿ ಸಾಯವರು ಒಂದು ಚೂರು ಅಂತೆ ಮುಟ್ಟೋದಿಲ್ಲ, ಒಂದು ಚೂರು ಒಂದು ಪೈಸೆ ಮುಟ್ಟೋದಿಲ್ಲ ಅವರು. ಒಂದಾಗಿಂದ ಒಂದು ಫೈಲ್ ಮುಂದೆ ಹೋಗೇ ಇಲ್ಲ, ಅಷ್ಟು ಆನೆಸ್ಟ್ ಅವರು. ಹೇಳ್ತಾರೆ ಮಣ್ಣು ಹಾಕ್ತದೆ ಆನೆಸ್ಟಿಗೆ, ತಗೊಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಇನ್ನೊಬ್ನಿರ್ತಾನೆ, ಒಂದು ಫೈಲಲ್ಲಿ ಇರೋದೇ ಇಲ್ಲ, ಆದ್ರೆ ಕೈ ಕೊಡದವರು ಮುಂದಕ್ಕೆ ಹೋಗೋದೇ ಇಲ್ಲ, ಹಾಳಾಗಿ ಹೋಗ್ಲಿ ಮಾಡ್ತಾನೆ ಎಷ್ಟೋ. ಇನ್ನೊಬ್ರಿರ್ತಾನೆ, ಕೈ ತಗೋತಾರೆ ಒಂದು ಫೈಲ್ ಮೂವ್ ಆಗೋದಿಲ್ಲ, ಅವನು ಭಾರಿ ಡೇಂಜರಸ್. ತಗೋತಾರೆ ಇರ್ತಾರೆ ಫೈಲ್ ಅಲ್ಲೇ ಇರು, ಇವರು ಭಾರಿ ವರ್ಷ. ಇವತ್ತು ನಮ್ಮ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಭಗವದ್ಗೀತೆ ಕಾನ್ಸೆಪ್ಟ್ ನಾವು ಏನನ್ನು ಕಡೆ ಗಮನ ಕೊಡಬೇಕೀಗ. ಆನೆಸ್ಟು ಆಗಿರಬೇಕು, ಎಫಿಷಿಯಂಟು ಆಗಿರಬೇಕು, ಎರಡು ಆಗಿರಲೇಬೇಕು, ಇಲ್ಲಿ ಧೈರ್ಯ ದಾರಿನೇ ಇಲ್ಲ. ಅದರಲ್ಲಿ ಯಾವುದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂದರೆ ಎಫಿಷಿಯನ್ಸಿ ಬಗ್ಗೆ ಗಮನ ಕೊಡೋದೇ ಹೊರತು ಆನೆಸ್ಟ್ ಸೆಕೆಂಡರಿ, ಎಫಿಷಿಯನ್ಸಿ ಪ್ರೈಮರಿ. ಆ ಲೆಕ್ಕದೊಳಗೆ ಅದು ಹೆಡ್ ಆದ ಟೈಲ್. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇವತ್ತು ಜಗತ್ತು ಬದುಕಿರೋದೇ ಆಧಾರದ ಮೇಲೆ. ಜಗತ್ತು ಹೊಗಳಬೇಕಾದ್ರೆ ಹಾಗೆ ಹೊಗಳು, ಎಷ್ಟು ಆನೆಸ್ಟು ಎಷ್ಟು ಎಫಿಷಿಯಂಟ್, ಇದರಲ್ಲಿ ನಮ್ಮ ಜಾಣತನ ಇದೆ. ಅದನ್ನು ಕರ್ಮಯೋಗ ಅಂತ ಕರೀತಾರೆ. ಹಾಗಿದ್ರೆ ವಿಹಿತ ಕರ್ಮಾನುಷ್ಠಾನ ಮಾಡಿ ಸತ್ಯಂವಾದ ಧರ್ಮಾಚಾರ ಮಾಡಿಬಿಡ್ತಾನೆ, ಅವನು ಎಫಿಷಿಯಂಟ್. ಅವನು ಕೃಷ್ಣಾರ್ಪಣ ಅಂತ ಹೇಳ್ತಾನೆ, ಅವನು ಆನೆಸ್ಟ್. ಅವನು ಯಾವುದು ತಾನು ತಗೊಳ್ಳೋದಿಲ್ಲ, ದೇವರಿಗೆ ಒಪ್ಪಿಸಿಬಿಡ್ತಾನೆ. ಇದು ಭಾರಿ ವಿಷಯ. ಬ್ಯಾಂಕ್ನಲ್ಲಿ ಲಕ್ಷ ರೂಪಾಯಿ ವ್ಯವಹಾರ ಬಂತು, ಕೋಟಿ ರೂಪಾಯಿ ಬಂದು ಬಿತ್ತು. ಏನು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿದ್ದಾನೆ ಪಾಪ, ಈ ಒಳ್ಳೆ ಮ್ಯಾನೇಜರ್ ಇದ್ದಾನೆ, ಸಿಕ್ಕಾಬಟ್ಟಿ ವ್ಯಾಪಾರ ಮಾಡಿಬಿಟ್ಟಿದ್ದಾನೆ, ಆದರೆ ಎಲ್ಲದನ್ನೂ ಅಕೌಂಟ್ ಕೊಟ್ಟಿದ್ದಾನೆ. ಅದು ನೆಕ್ಸ್ಟ್ ಒಳ್ಳೆ ಕೆಲಸ ಅದು. ಆ ದೃಷ್ಟಿಯೊಳಗೆ ಎಲ್ಲ ಮನೆಗೆ ಓದಿಬಿಟ್ಟಿದ್ದಾನೆ, ಬಜೆಟ್ ಆಗುತ್ತೆ, ಎಲ್ಲ ಅಲ್ಲಿಗೆ ಹಾಕಿದ್ದಾನೆ. ಅದನ್ನು ಮಾಡಬೇಕು, ಮಾಡಿದ್ದೆಲ್ಲವನ್ನೂ ಮಾಡಬೇಕು, ದೇವರಿಗೆ ತಪ್ಪದೇ ಒಪ್ಪಿಸ್ಬೇಕು. ಆದರೆ ಮಾಡಿದವರು ಒಪ್ಪಿಸೋದೇನು ಬಂತು ಈ ಮಧ್ಯೆ? ಮಾಡಬೇಕು, ಒಪ್ಪಿಸ್ಲಿಕ್ಕೆ ಮಾಡಬೇಕು ತಾನೆ ಫಸ್ಟು. ಅದಕ್ಕೇನೆ ಕರ್ಮಯೋಗ ಅಂಬೋದು, ಕರ್ಮ ಸನ್ಯಾಸಕ್ಕಿಂತ ಒಂದು ತೂಕ ಜಾಸ್ತಿ. ಅದು ಹೆಡ್ ಇದ್ದಾಗೆ, ಇದು ಟೈಲ್ ಇದ್ದಾಗೆ ಅಂತ ಹೇಳಿದ್ರು. ನಿಜ ಅದು, ಅದು ಮಾಡಿದ ಮೇಲೆ ಫಾಲೋ ಆಗೋದು. ಟೈಲ್ ಯಾವಾಗಲೂ ಫಾಲೋ ಅಷ್ಟೇ ಹೆಡ್. ಅದು ಟೈಲ್ ಯಾವಾಗಲೂ ಫಾಲೋ ಅಷ್ಟೇ ಹೆಡ್. ಆದ್ದರಿಂದ ಸಮರ್ಪಣೆ ಕಾನ್ಸೆಪ್ಟ್ ಬರೋದು ಯಾವಾಗ? ಕರ್ಮ ಮಾಡಿದ ಮೇಲೆ ಬರೋದು. ಅದು ಯಾರು ಕರ್ಮನೇ ಮಾಡೋದಿಲ್ಲೋ ಅವನು ಸಮರ್ಪಣೆಗೆ ಅರ್ಥನೇ ಇಲ್ಲ. ಯಾವನು ಕರ್ಮ ಮಾಡಿಲ್ಲ ಅವನು ಸಮರ್ಪಣೆಗೆ ಅರ್ಥವೇ ಇಲ್ಲ. ಅದರಿಂದಾಗಿನೇ ಪ್ರತಿಯೊಬ್ಬನು ಕೂಡ ಕರ್ಮಯೋಗವನ್ನು ಮಾಡಬೇಕು, ಕರ್ಮಫಲ ಸನ್ಯಾಸವನ್ನು ಮಾಡಬೇಕು. ಯಾವ ಶ್ರೇಷ್ಠ ಅಂತ ಪ್ರಶ್ನೆ ಕೇಳಿ ಬಿಡೋ ದೃಷ್ಟಿಯಿಂದ ಕೇಳಿದರೆ ಮಾತ್ರ ಅರ್ಥ ಇಲ್ಲ ಅಂತ ಹೇಳಿದೆ. ಇದು ಅದರ ಭಾಗ. ಅರ್ಜುನ, ಸನ್ಯಾಸ ಅಂದರೆ ನೀನು ಯಾವ್ದು ತಿಳ್ಕೊಂಡಿದ್ದೀವಿ ಗೊತ್ತಾ? ಯಾವುದೋ ಸನ್ಯಾಸ ಅಲ್ಲ. ಜ್ಞೇಯಸ್ಥ ನಿತ್ಯ ಸನ್ಯಾಸಿ ಯೋನದ್ವೇಷ್ಟಿ ನಕಾಂಕ್ಷತಿ ನಿರ್ಗಂಧೋಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಇದು ಸನ್ಯಾಸ ದೊಡ್ಡ ಅರ್ಥ ಇದು. ಒಂದು ದ್ವೇಷದ ಸನ್ಯಾಸ ಅಲ್ಲ, ಆಶ್ರಮದ ಸನ್ಯಾಸ ಅಲ್ಲ, ನಿಜವಾದ ಸನ್ಯಾಸ ಏನು ಗೊತ್ತಾ? ಜ್ಞೇಯ ಸ ನಿತ್ಯ ಸನ್ಯಾಸಿ ಇವು ನದ್ವೇಷ್ಟಿ ನಕಾಂಕ್ಷತಿ. ಯಾವನಿಗೆ ದ್ವೇಷ ಇಲ್ಲ, ಯಾವನಿಗೆ ಕಾಮ ಇಲ್ಲ, ಅವನು ಸದಾ ಸನ್ಯಾಸಿ ಅಂತ ತಿಳ್ಕೊಂಡ್ಬಿಡು ಅಂತ ಹೇಳಿದ್ದ. ಅವನು ಗೃಹಸ್ಥನಾಗಿದ್ದರು ಸನ್ಯಾಸಿ. ಪುರಂದರದಾಸರು ಎಂಥ ಸನ್ಯಾಸಿಗಳು ಅವ್ರ ಪರಿಸ ಹತ್ರ ಬರೋಕ್ಕೆ ಸಾಧ್ಯ ಲೆಕ್ಕ ಹಾಕಿ? ವ್ಯಾಸರಾಜರಂಥ ಜ್ಞಾನಿಗಳು ಹೊಗಳುತ್ತಾರೆ. ದಾಸರೆಂದರೆ ಪುರಂದರ ದಾಸರಯ್ಯ, ಗೃಹಸ್ಥರಾಗಿದ್ದು ಯಾವ ಮಠವನ್ನು ಮುಟ್ಟಿದ್ರು ಅವರು? ಇದು ಭಗವದ್ಗೀತೆ ಸರಿಯಾಗಿ ಟ್ಯಾಲಿ ಆಗುತ್ತೆ. ಭಗವಂತ ಹೇಳಿದ ಮಾತಿದೆಯಲ್ಲ, ಜ್ಞೇಯಸ್ಥ ನಿತ್ಯ ಸನ್ಯಾಸಿ ಯೋ ನದ್ವೇಷ್ಟಿ ನಕಾಂಕ್ಷತಿ. ಗೃಹಸ್ಥನಾಗಿದ್ದು ರಾಗದ್ವೇಷಗಳನ್ನು ಗೆದ್ರೆ, ಕಾಮಕ್ರೋಧಗಳನ್ನು ಗೆದ್ರೆ ಅವನು ಬರೀ ಸನ್ಯಾಸಿ ಅಲ್ಲ, ನಿತ್ಯ ಸನ್ಯಾಸಿ ಅಂತ ಕರೆದುಬಿಡ್ತಾರೆ. ನಿತ್ಯ ಸನ್ಯಾಸಿ ಯಾತಕ್ಕೆ? ನಿರ್ದ್ವಂದೋಹಿ ಮಹಾಬಾಹೋ ಸುಖಂ ಬಂಧಾತ್ರ ಮುಚ್ಚತೆ. ಯಾವನಿಗೆ ದ್ವಂದ್ವಗಳ ಭಯ ಇಲ್ಲ ಅವನಿಗೆ ಬಂಧನದ ಭಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾವನಿಗೆ ದ್ವಂದ್ವಗಳ ಭಯ ಇಲ್ಲ ಅವನಿಗೆ ಬಂಧನದ ಭಯ ಇಲ್ಲ. ದ್ವಂದ್ವಗಳು ಅಂದರೆ ಯಾವುದು? ಸುಖ ದುಃಖ, ಶೀತ ಉಷ್ಣ, ಲಾಭ ಅಲಾಭ, ಜಯ ಅಪಜಯ, ಇವೆಲ್ಲ ದ್ವಂದ್ವಗಳು. ಸುಖ ದುಃಖ ಸಮಯ ಕೃತ್ವ ಲಾಭ ಅಲಾಭೋ ಜಯಾಜಯ ದ್ವಂದ್ವಾತೀತೋ ವಿಮತ್ಸರಹ. ಈ ದ್ವಂದ್ವಗಳನ್ನು ಗೆಲ್ಲಬೇಕು. ದ್ವಂದ್ವ ಅಂದ್ರೆ ಏನು? ಸುಖ ಬಂದರೆ ಉಬ್ಬೋದು, ದುಃಖ ಬಂದರೆ ಕುಗ್ಗೋದು. ಇದು ಎಂದೂ ನಮಗೆ ತಾರಕವಾಗೋದೇ ಇಲ್ಲ, ಎಂದೂ ನಮಗೆ ಕಾರಕ. ನಮ್ಮಲ್ಲಿ ಎರಡು ದೊಡ್ಡ ಭಾರಿ ದೊಡ್ಡ ದೋಷಗಳು ಉಂಟು. ಸುಖ ಬಂದುಬಿಟ್ರೆ ಮನುಷ್ಯ ಭಾರಿ ಉಬ್ಬಿಟ್ಟು ಬಿಡ್ತಾನೆ, ದುಃಖ ಬಂದುಬಿಟ್ರೆ ಭಾರಿ ಕುಗ್ಗಿಬಿಡ್ತಾನೆ. ಕೆಲವರಿರ್ತಾರೆ ಭಾರಿ ದುಃಖ ಬಂದ್ಬಿಡುತ್ತೆ, ಇನ್ನೇನು ಎಷ್ಟು ದುಃಖ ಬರುತ್ತೆ ಗೊತ್ತಾ? ಇನ್ನು ಬದುಕಿರಲೇಬಾರ್ದು ತೀರ್ಮಾನ ಮಾಡ್ಕೊಂಡ್ಬಿಡುತ್ತೆ. ಬದುಕಿರಲೇಬಾರ್ದು ಅಷ್ಟು ದುಃಖ ಆಗಿಬಿಡುತ್ತೆ. ಸುಖ ಬಂತು ಸಾಯಲೇಬಾರ್ದು ಅಷ್ಟು ಆನಂದ ಪಟ್ಬಿಡ್ತಾನೆ. ಮತ್ತೆ ಎರಡೆರಡು ಎಕ್ಸ್ಟ್ರಿಮಿಟಿಗಳು, ದುಃಖ ಬಂದಾಗ ಬದುಕಬಾರ್ದು, ಸುಖ ಬಂದಾಗ ಸಾಯಬಾರ್ದು. ಎರಡೂ ಅಲ್ಲ, ಎರಡನ್ನೂ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಸುಖ ಬಂದಾಗ ಎಚ್ಚರ ಇರಬೇಕು, ದುಃಖ ಬಂದಾಗಲೂ ಎಚ್ಚರ ಇರಬೇಕು. ಯಾತಕ್ಕೆ? ಮುಂದೆ ಗುರಿ ಅಲ್ಲಿದೆ, ಇದು ನೋಡ್ಬೇಕು ನಾವು. ಮುಂದೆ ಗುರಿ ಅಲ್ಲಿದೆ, ಈ ಗುರಿ ಅಲ್ಲ. ಇದೇನು ಸೆಕೆಂಡರಿ, ಇವೆಲ್ಲ ಕೂಡ ಲೌಕಿಕ ಸುಖ ದುಃಖಗಳು ಯಾವಾಗಲೂ ಸೆಕೆಂಡರಿ, ಆಧ್ಯಾತ್ಮಿಕ ಸುಖ ದುಃಖ ಫೈನಲ್. ಆದ್ದರಿಂದ ಆ ಕಡೆಗೆ ಗಮನ ಇದ್ದವರಿಗೆ ಇದು ತಲೆಗೆ ಬರೋದಿಲ್ಲ. ಇದನ್ನು ಗೆಲ್ಲೋದು ಭಾರಿ ದೊಡ್ಡದು. ದ್ವಂದ್ವಾತೀತೋ ವಿಮತ್ತರ ಅಂತ ಅದಕ್ಕೆ ಅಲ್ಲಿ ಹೇಳಿದ್ದು. ನಿರ್ದ್ವಂದೋಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಖ್ಯತೆ. ಯಾವನು ಸುಖ ದುಃಖಗಳ ಒತ್ತಡವನ್ನು ಗೆಲ್ತಾನೆ ಅವನು ಸುಖವಾಯು ಸಂಸಾರದಿಂದ ಬಿಡುಗಡೆಯನ್ನು ಕಾಣ್ತಾನೆ. ಇವೆಲ್ಲ ನಿಜಕ್ಕೆ ಅಧ್ಯಾತ್ಮ ಅಂತ ಅದಕ್ಕೆ ಕರೆಯೋದು. ಹೊರಗಿನ ಆಚರಣೆ ಎಲ್ಲ ಒಂದು ಭಾಗ, ಅದು ಅನುಸಂಧಾನ ಕ್ರಮನೇ ಎರಡನೇ ಭಾಗ. ಅನುಸಂಧಾನಕ್ಕೆ ಸ್ಟ್ರೆಸ್ ಕೊಟ್ಟಾಗ ಯಾವ ನಿಜವಾದ ಸನ್ಯಾಸಿ ಅಂತ ಗೊತ್ತಾನೆ. ನಿಜವಾದ ಸನ್ಯಾಸಿ ಗೃಹಸ್ಥನಾಗಿದ್ದು ನಿಜವಾದ ಸನ್ಯಾಸಿ, ಸನ್ಯಾಸಿ ಆಗಿದ್ದು ಅವನು ಗೃಹಸ್ಥರಿಗಿಂತ ಕೆಳಗಾಗಿರಬಹುದು. ಅದಕ್ಕೆ ದೃಷ್ಟಿಕೋನ ಭಾರಿ ಮುಖ್ಯ ಅಂತ ಭಗವಂತ ಹೇಳ್ತಾನೆ. ದೊಡ್ಡ ಘಟ್ಟ ಸರಿಯಾಗಿ ವರ್ಣನೆ ಮಾಡಿದರೆ ಮುಂದಿನ ಶೋಕ ಎಲ್ಲ ಅರ್ಥ ಆಗುತ್ತೆ. ಇದರೊಳಗೆ ತುಂಬ ವಿಚಾರಗಳು ಬರುತ್ತೆ. ಐದನೇ ಅಧ್ಯಾಯದೊಳಗೆ ಪರಮಾತ್ಮರನ್ನು ಹೇಗೆ ಸರ್ವತಂತ್ರ ಸ್ವತಂತ್ರ ಅನುಸಂಧಾನ ಮಾಡಬೇಕು, ಅಸ್ವತಂತ್ರ ಅಂತ ಕೇಳಿರ್ತೇವೆ. ನಮಗೆ ಅರ್ಥ ಆಗೋದು ಭಾರಿ ಕಷ್ಟ. ನಾವು ಮಾಡ್ತೇವೆ ಅಸ್ವತಂತ್ರ ಅಂದ್ರೆ ಏನರ್ಥ? ನಾವೆಲ್ಲ ದೇವ್ರು ಮಾಡ್ತಾನೆ ತಿಳ್ಕೊಂತ ಹೇಳಿಬಿಡ್ತೇವೆ, ನಮಗೆ ಸಿಟ್ಟು ಬರುತ್ತೆ. ನಾವು ಕಣ್ಣಾರ ಮಾಡೋದು ನೋಡ್ತಿದ್ದೇವೆ. ನಾವೀಗ ದೇವ್ರು ಮಾಡ್ತಾನೆ ಅಂತ ಹ್ಯಾ ತಿಳ್ಕೋಬೇಕಾಗಿದ್ರೆ, ಹಾಗೆ ತಿಳ್ಕೊಳ್ಳೋದಾದ್ರೆ ಕಳ್ಳ ಏನು ಮಾಡಬಹುದು? ಕಳ್ಳ ಎಲ್ಲ ಮಾಡಿ ಸಿಕ್ಕಿಬಿಡ್ತಾರೆ. ನ್ಯಾಯಾಧೀಶರು ಎಲ್ಲ ಹೌದು ಸರ್, ಭಗವದ್ಗೀತೆ ಓದಿ ನೀವು, ನಾ ಏನು ಮಾಡಿದ್ದಲ್ಲ, ಎಲ್ಲ ಕೃಷ್ಣ ಮಾಡಿಸಿದ್ದೆ ಹೊರತು ನಾನು ಮಾಡಿದ್ದಲ್ಲ ಅಂದ್ರೆ ಗತಿ ಏನಾಗಬೇಕಾಗಿದ್ರೆ? ಭಗವದ್ಗೀತೆ ಡೆವಿಲ್ ಕೋರ್ಟ್ ಇಂದ ಸ್ಕ್ರಿಪ್ಚರ್ ಅಂತಾರಲ್ಲ ಹಾಗಾಗುತ್ತೆ. ಒಬ್ಬ ಕಳ್ಳ ಭಗವದ್ಗೀತೆ ಕೋರ್ಟ್ ಮಾಡಿಬಿಟ್ಟು ಕಳ್ಳತನ ಇವರೆಲ್ಲ ಹೇಳ್ತಾರೆ ಸುಳ್ಳು. ನನ್ನ ಕೈ ಇರಬಹುದು ಅದು, ಆದರೆ ಬುದ್ಧಿ ಕೊಟ್ಟಿದ್ದು ಪರಮಾತ್ಮ ಗೊತ್ತಾ? ಯೋಂತಃ ಪ್ರವಿಶ್ಯ ಭವಾಚ ನಿವಾಮ ಪ್ರಸುಪ್ತ ಮುಗುದೋತಲ್ಲಿ ಹೋಗಿಬಿಟ್ಟು ಅದನ್ನ ಹೇಳ್ಬಿಟ್ಟೆ. ದೇವೋ ಯೋನ ಪ್ರಚೋದಯ, ಎಲ್ಲ ದೇವರಿಗೆ ಸೇರಿದ್ದೇನೆ. ಯಾರ್ಥ ಹೌದಾ ಸುಳ್ಳ ಬರ್ತೇವೆ ಹೇಳೋದೀಗ? ಭಗವದ್ಗೀತೆ ಹೌದದು. ಮತ್ತೆ ಅವನ ಪಾಪ ಎಲ್ಲೋ ಆಗಿದ್ರೆ? ಪಾಪ ಇದ್ದೇ ಇದೆ. ಹೇಗೆ ಕೂಡಿಸ್ಬೇಕು ಅದನ್ನ? ತುಂಬ ಜನ ಗೊತ್ತಿಲ್ಲ, ದೊಡ್ಡ ಸಮಸ್ಯೆ, ಮೆಟಾಫಿಸಿಕಲ್ ಪ್ರಾಬ್ಲಮ್ ಅಂತಾರೆ. ಆ ಸಮಸ್ಯೆ ಹೇಗೆ ಕೂಡಿಸ್ಬೇಕು? ಕಣ್ಣಾರೆ ಮಾಡೋದನ್ನು ನೋಡುತ್ತೇವೆ, ಮಾಡಿಲ್ಲ ಅನ್ಬೇಕಂತ, ಅದು ಹೇಗೆ ಸಾಧ್ಯ? ಒಂದು ಸಮಸ್ಯೆ. ಅದೇ ರೀತಿಯಲ್ಲಿನೇ ಸುಖ ದುಃಖಗಳು ಬೇಡ ಅಂತ ಹೇಳ್ತೀರಿ, ಹಾಗಿದ್ರೆ ಎಲ್ಲ ಕಡೆ ಒಂದೇ ರೀತಿ ನೋಡಬೇಕಂತ ಭಗವಂತ ಹೇಳುತ್ತಾ? ಶತ್ರು ಬರಲಿ, ಮಿತ್ರ ಬರಲಿ, ಒಬ್ಬ ಆನೆ ಬರಲಿ, ಕತ್ತೆ ಬರಲಿ, ಕುದುರೆ ಬರಲಿ, ಯಾರು ಬರಲಿ, ಒಂದೇ ರೀತಿ ನೋಡ್ಬೇಕಂತ. ಇದೇನಿದು ಅರ್ಥ? ಇದು ಒಂದು, ಇದಕ್ಕೆ ಶಾಸ್ತ್ರ ಓದಬೇಕಾ? ಸಣ್ಣ ಮಗು ಬೇಕಾದ್ರೆ ಮಾಡುತ್ತೆ ಕೆಲಸ. ಎಲ್ಲರೂ ಒಂದೇ ಅಂತ ತಿಳ್ಕೋಬೇಕಾದ್ರೆ ಪ್ರಾಣಿಗಳು ಸಾಕು, ದೇವ್ ಮನುಷ್ಯ ಆಗಲೇಬೇಕಾಗಿಲ್ಲ ಅದಕ್ಕೆ. ಅದು ಯಾರು ಬಂದರೂ ಒಂದೇ, ಅದಕ್ಕೆ ಯಾರು ಬಂದರೂ ಒಂದೇನೆ, ಯಾರು ಬರದೇ ಹೋದರೂ ಒಂದೇ. ಅಂದರೆ ಜ್ಞಾನಿಗಳಾಗಲೇ ಕೊಟ್ಟು ಪಶುಗಳಾಗ್ತಾ ಇದ್ದೇವ ಸಮಸ್ಯೆ ಬಂದ್ಬಿಡುತ್ತೆ. ಹೇಗೆ ಕೂಡಿಸ್ಬೇಕು ಇದನ್ನು? ಈ ಐದನೇ ಅಧ್ಯಾಯ ಅನುಸಂಧಾನದ ಬಗ್ಗೆ ತುಂಬ ಬೆಳೆಸಿರ್ತಕ್ಕಂಥ ಅಧ್ಯಾಯ. ಆದ್ದರಿಂದ ಕರ್ಮಯೋಗದ ವಿವರಣೆ ಅಂತ ಆಚಾರ್ಯ ಕರೆದಿದ್ದಾರೆ. ಕರ್ಮಯೋಗದ ವಿವರಣೆ, ಅನುಸಂಧಾನದ ವಿಶ್ಲೇಷಣೆ, ಸುಖ ದುಃಖಗಳ ಬಗ್ಗೆ, ಈ ಕರ್ತೃತ್ವದ ಬಗ್ಗೆ, ಚಿಂತನೆಯ ಬಗ್ಗೆ, ಪಾಪಪುಣ್ಯಗಳ ಬಗ್ಗೆ, ಜಗತ್ತನ್ನು ನೋಡಬೇಕಾಗಿರ್ತಕ್ಕಂಥ ಸಾಮ್ಯ ಬುದ್ಧಿಯ ಬಗ್ಗೆ ಒಡಗಿನ ಅರ್ಥವನ್ನು ಹೇಳ್ತಕ್ಕಂಥ ಅಧ್ಯಾಯವಾದ್ದರಿಂದ ಐದನೇ ಅಧ್ಯಾಯಕ್ಕೆ ತುಂಬ ಮಹತ್ವ ಇದೆ. ಇದು 29 ಶ್ಲೋಕಗಳ, ಉಳಿದೆಲ್ಲ ಅಧ್ಯಾಯ ಸ್ವಲ್ಪ ಚಿಕ್ಕ ಅಧ್ಯಾಯ. ಸೊ ಈ ಸತ್ತಿ ಗ್ಯಾರಂಟಿ ಮುಗಿಯುತ್ತೆ ಅಂತ ಅರ್ಥ. 7 ದಿವಸಕ್ಕೆ ಯಾವ ಅಧ್ಯಾಯ ಮುಗುದಿಲ್ಲ, ಇದು ಫಸ್ಟ್ ಟೈಮ್ ಒಂದು ಅಧ್ಯಾಯ ಮುಗಿಸ್ಕೊಳ್ತಿರೋದು. ಈ ಸಲ 7 ದಿವಸದಲ್ಲಿ ಖಂಡಿತ 5ನೇ ಅಧ್ಯಾಯ ಮುಗಿಯುತ್ತೆ. ಇಷ್ಟೆಲ್ಲ ವಿಚಾರಗಳು ನೋಡೋ ರೀತಿಯಲ್ಲಿ ಪ್ರಯತ್ನ ಪಡೋಣ ಅಂತ ಹೇಳಿ ಇವತ್ತು 6:30ಗೆ ಶುರುವಾಗಬೇಕಾಗಿತ್ತು. ಆದರೆ ಇನ್ನೂ ಜನಗಳಿಗೆ 7 ಎಂಬ ಕಲ್ಪನೆ ತುಂಬ ಜನಕ್ಕೆ ಇರಬೇಕು. ಪ್ರಾಯ ಹಿಂದೆಲ್ಲ 7 ಶುರುವಾಗ್ತಿತ್ತು ಅಂತ ಹೇಳೋಕ್ಕೆ ಇರಬೇಕು. ಆದಷ್ಟು ಕೂಡ ದೂರ ಹೋಗಿ ಅನುಕೂಲ ಮಾಡೋದಕ್ಕೋಸ್ಕರ 6:30ರಿಂದ 8:30ವರೆಗೆ ನಡೆಯುತ್ತೆ. ಆದ್ದರಿಂದ ಸರಿಯಾಗಿ 6:30 ಬಂದರೆ ಸರಿಯಾಗಿ 8:30 ಮುಗಿಸಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ ನಾಳೆಯಿಂದ ಆ ರೀತಿ ಮಾಡೋಣ ಅಂತ ತಿಳಿಸಿ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಭ.